ಶಿವಮಹಿಮ್ನ ಸ್ತೋತ್ರದ 10ನೇ ಶ್ಲೋಕ. ಅದಕ್ಕೆ ಒಂದು ಸಣ್ಣ ಅವತರಣಿಕೆ. ಏವಂ ಶ್ಲೋಕ ನವಕೇನ ಸ್ತುತಿ ಸಾಮಗ್ರಿ ನಿರೂಪ್ಯ ಸ್ತುತೌ ಪ್ರಸ್ತುತಾಯಾಂ ಸಮಸ್ತ ಪ್ರಭಾವವತಾಂ ಅಗ್ರೇಸರಯೋ ಹರಿ ವಿರಿಂಚಿಯೋ ಅಪಿ ತ್ವತ್ ಪ್ರಸಾದಾದೇವ ತ್ವತ್ ಸಾಕ್ಷಾತ್ಕಾರಃ ಇತ್ಯೇವಂ ನಿರತಿಶಯಂ ಮಾಹಾತ್ಮ್ಯಂ ಪ್ರಕಟಯನ್ ಸ್ತೌತಿ. ಹಿಂದಿನ 9 ಶ್ಲೋಕಗಳಲ್ಲಿ ಯಾವ ದೇವನ ಸ್ತುತಿಯನ್ನು ಮಾಡ್ತಾ ಇದ್ದೀವೋ ಅವನ ನಿರ್ಗುಣ ಸಗುಣ ಮಹಿಮೆಯನ್ನು ಹೇಳಿ, ಈಗ ಅಂದರೆ ಸ್ತುತಿ ಸಾಮಗ್ರಿ ಅದು ಪ್ರಭಾವಶಾಲಿಗಳಾದಂಥವರು ಲೋಕದಲ್ಲಿ ಯಾರ್ಯಾರಿದ್ದಾರೋ ದೇವರುಗಳು, ಅವರಲ್ಲಿ ಶ್ರೇಷ್ಠ ಅತಿಶ್ರೇಷ್ಠ ಹರಿ ವಿರಿಂಚಿ ವಿಷ್ಣು ಬ್ರಹ್ಮ ಇವರಿಬ್ಬರು ಯಾವ ತರಹ ನಿನ್ನ ಮಹಿಮೆಯನ್ನು ತಿಳಿಯದೇ ಹೋದರು, ಅವರಿಗೆ ಸಾಕ್ಷಾತ್ಕಾರವಾದದ್ದು ನಿನ್ನ ಕೃಪೆಯಿಂದ, ಮತ್ತೆ ನಮ್ಮ ಬಗ್ಗೆ ಹೇಳೋದೇನಿದೆ ಖಂಡಿತವಾಗಿಯೂ ಹಾಗೆಯೇ ಅವರು ಮಾಡಿರುವಂತಹ ಪ್ರಯತ್ನದಿಂದ ಅಲ್ಲ, ಅವರಿಗೆ ನಿನ್ನ ಸಾಕ್ಷಾತ್ಕಾರ ಆಗಿತ್ತು. ಅಂತಹ ನಿರತಿಶಯಂ ಮಾಹಾತ್ಮ್ಯಂ ಪ್ರಕಟಯನ್ ಸ್ತೌತಿ, ಅಂತಹ ನಿರತಿಶಯ ಅತಿಶಾಯಿಸಲು ಸಾಧ್ಯವಲ್ಲದ ಅಂತ ಮೀರಲು ಅಸಾಧ್ಯವಾದಂತಹ ನಿನ್ನ ಮಹಿಮೆ ಅಂತ ಹೇಳಿ ಸ್ತುತಿಯನ್ನು ಮಾಡುತ್ತಾರೆ. ತವ ಐಶ್ವರ್ಯದು ಪರಿವಿರಿಂಚಿರ್ಹರಿರಥ ಪರಿಚ್ಛೇತ್ತು ಯಾತಾವನಲಮನಲಸ್ತಂಧವಕುಶಃ ತೋ ಭಕ್ತಿಶ್ರದ್ಧಾ ಭರು ಗುರುಗೃಣಭ್ಯಾಂ ಗಿರಿಶಯತ್ ಸ್ವಯಂ ತಸ್ಥೇತಾಭ್ಯಾಂ ತವ ಕಿಮನುವೃತ್ತಿರ್ನ ಫಲತಿ. ಸಂಗ್ರಹಾರ್ಥ, ತವ ಐಶ್ವರ್ಯಂ ಯತ್ನಾತ್, ನಿನ್ನ ಐಶ್ವರ್ಯವನ್ನು ಅಳೆಯಲಿಕ್ಕೆ ಯತ್ನವನ್ನು ಮಾಡಿದರು ಹರಿ ವಿರಂಚಿಗಳು. ಹೇಗೆ? ಶಿವರಾತ್ರಿಯ ಕಥೆ ಇದು. ಶಿವರಾತ್ರಿಯ ದಿವಸ ಶಿವ ಅನಲಸ್ಕಂಧನಾಗಿ ಅಗ್ನಿಮಯ ಲಿಂಗನಾಗಿ ಪ್ರಕಟವಾದ. ಆ ಅಗ್ನಿಮಯ ಲಿಂಗ ಯಾವ ತರಹ ಇತ್ತು ಅಂತಂದ್ರೆ, ಯಾವ ಪಾತಾಳಕ್ಕೆ ಹೋಗಿತ್ತು ಹೇಳಲಿಕ್ಕೆ ಸಿಗುವುದಿಲ್ಲ, ಮತ್ತು ಮೇಲಿನ ಯಾವ ಲೋಕವನ್ನು ಛೇದಿಸಿತ್ತು ಹೇಳಲಿಕ್ಕೆ ಬರುವುದಿಲ್ಲ. ಆ ತರಹದ ಒಂದು ರೂಪ, ಸಗುಣ ರೂಪ. ಇಂತಹ ಲಿಂಗವನ್ನು ಆ ಕಥೆ ಇರೋದೇನು ಅಂತಂದ್ರೆ, ವಿಷ್ಣು ಮತ್ತು ಬ್ರಹ್ಮ ಇವರಿಬ್ಬರಿಗೆ ಸ್ಪರ್ಧೆ ಆಯ್ತಂತೆ. ನಮ್ಮಲ್ಲಿ ಯಾರು ಶ್ರೇಷ್ಠರು ಅಂತ. ಆಗ ಶಿವ ಪ್ರಕಟ ಆಗಿದ್ದು ಒಂದು ಅಗ್ನಿಲಿಂಗವಾಗಿ. ಈ ಲಿಂಗದ ತುದಿಯನ್ನ ಯಾರು ನೋಡ್ತಾರೋ ಅವರು ಶ್ರೇಷ್ಠರು ಅಂತ ಅಶರೀರಿ ಬಂತಂತೆ. ಆಗ ಬ್ರಹ್ಮನು ಹಂಸರೂಪನಾಗಿ ಮೇಲ್ಮುಖವಾಗಿ ಹೋದ, ಮೇಲಿನ ತುದಿಯನ್ನು ಹಿಡಿಯಬಹುದು ಅಂತ. ವಿಷ್ಣು ಕೆಳಮುಖವಾಗಿ ಸೂಕರ ರೂಪದಲ್ಲಿ, ಕಾಡು ಹಂದಿಯ ರೂಪದಲ್ಲಿ ಕೆಳಗೆ ಕೊರಕೊಂಡು ಹೋದ, ಕೆಳಗಿನ ತುದಿಯನ್ನು ಮುಟ್ಟಬಹುದು ಅಂತ. ಇಬ್ಬರಿಗೂ ತುದಿಯನ್ನು ಮುಟ್ಟಲಿಕ್ಕೆ ಆಗಲಿಲ್ಲ. ಮತ್ತೆ ಯಾವಾಗ ಮುಟ್ಟಲಿಕ್ಕೆ ಆಗಲಿಲ್ಲವೋ ಹಿಂದಿರುಗಿ ಬಂದು ಶಿವನನ್ನ ಸ್ತುತಿಸಿ, ನಿನ್ನ ಮಹಿಮೆ, ಅದರಲ್ಲೂ ಸಗುಣ ಮಹಿಮೆ ಇದು, ಇದನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಸ್ತುತಿಯನ್ನ ಮಾಡಿದಾಗ ಶಿವನು ಪ್ರಸನ್ನನಾಗಿ ತನ್ನನ್ನು ತಾನು ಪ್ರಕಟಿಸ್ಕೊಂಡ ಅಂತ ಹೇಳೋದು ಈ ಕಥೆ. ತವೈಶ್ವರ್ಯಂ ಯತ್ನಾತ್ ಯತ್ ಉಪರಿ ವಿರಿಂಚಿಹಿ ಮೇಲ್ಮುಖವಾಗಿ ಬ್ರಹ್ಮನು ಹರಿಹಿ ಅಧಃ, ವಿಷ್ಣುವು ಕೆಳಮುಖವಾಗಿ ಪರಿಚ್ಛೇತ್ತು ತಿಳಿಯಲು ಯಾತೌ ಹೊರಟರೋ ಅನಲಂ ಅನಲಸ್ತಬ್ಧ ವಪುಷ, ಅವರ ಆ ಪ್ರಯತ್ನ ಏನಿತ್ತು ಅದು ಅನಲಂ ಆಯಿತು. ಇಲ್ಲಿ ಸ್ವಲ್ಪ ಶಬ್ದಾಲಂಕಾರ. ಅನಲಂ ಅಂತಂದ್ರೆ ಸಾಕಾಗಿ ಬರಲಿಲ್ಲ ಅಂತನ್ನೋದು. ಅನಲ ಅಂತಂದ್ರೆ ಅಗ್ನಿ. ಅನಲಸ್ಕಂಧ ವಪುಷ, ಅಗ್ನಿಸ್ಕಂಧನಾಗಿ ನೀನು ಇದ್ದಾಗ ಇವರ ಪ್ರಯತ್ನವು ಅನಲಸ್ಕಂಧನನ್ನ ಅಳೆಯಲಿಕ್ಕೆ ಅನಲಂ ಆಯಿತು, ಸಾಕಾಗಿ ಬರಲಿಲ್ಲ. ತತಃ ಭಕ್ತಿ ಶ್ರದ್ಧಾ ಭರ ಗುರು ಗೃಣಭ್ಯಾಂ, ಭಕ್ತಿ ಶ್ರದ್ಧೆಯಿಂದ ಹೆಚ್ಚಾಗಿ ಸ್ತುತಿಯನ್ನ ಮಾಡಿದಾಗ ಸ್ವಯಂ ತಸ್ಥೆ ತಾಭ್ಯಾಂ, ಸ್ವಯಂವಾಗಿ ನಿನ್ನ ರೂಪವನ್ನ ಪ್ರಕಟ ಮಾಡಿದೆಯೋ, ತವ ಕಿಂ ಅನುವೃತ್ತಿ ನ ಫಲತಿ, ನಿನ್ನನ್ನ ಸೇವೆ ಮಾಡಿದರೆ ನಿಷ್ಫಲವಾಗುವುದೇನು ಅಂತನ್ನೋದು ಕವಿಯ ಪ್ರಶ್ನೆ. ಅಂದ್ರೆ ಖಂಡಿತವಾಗಿ ನಿನ್ನ ಸೇವೆಯನ್ನು ಮಾಡಿದ್ರೆ, ಇಲ್ಲಿ ಸ್ತುತಿ ಅಂತ ಅನ್ನೋದು ಮೌಖಿಕ ಸೇವೆ, ಮುಖದಿಂದ ನಾವು ಮಾಡುವಂತಹ ಸೇವೆ. ಸ್ತುತಿಯನ್ನು ಮಾಡಿದ ಕಾರಣದಿಂದ ಭಗವಂತ ಪ್ರಕಟ ಆದ ಅಂತ. ಇದು ಇದರ ಸಂಗ್ರಹಾರ್ಥ. ಟೀಕೆಯನ್ನು ನೋಡೋಣ. ತವೇತಿ ಹೇ ಗಿರೀಶ, ತವ ಅನುವೃತ್ತಿ ಸೇವಾ ಕಿಂ ನ ಫಲತಿ, ನಿನ್ನ ಅನುವೃತ್ತಿಯು ಸೇವೆಯು ಫಲಿಸುವುದಿಲ್ಲವೇನು? ಖಂಡಿತವಾಗಿ ಫಲಿಸುತ್ತೆ. ಅಪಿತು ಸರ್ವಮೇವ ಫಲತಿ, ಯಾವ ಸೇವೆಯನ್ನು ಮಾಡಿದರೂ ಕೂಡ ಖಂಡಿತವಾಗಿ ಫಲಕಾರಿ ಆಗಿಯೇ ಆಗುತ್ತೆ. ಗೀತೆಯ ಮಾತುಗಳನ್ನು ಸ್ಮರಿಸ್ಕೋಬಹುದು, ನಮೇ ಭಕ್ತ ಪ್ರಣಶ್ಯತಿ. ತ್ವತ್ ಸಾಕ್ಷಾತ್ಕಾರ ಪರ್ಯಂತಂ ಫಲಂ ದದಾತಿ ಇತ್ಯರ್ಥಃ, ಸ್ವಲ್ಪವೋ ಹೆಚ್ಚೋ ನಿನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಳಲು ಖಂಡಿತವಾಗಿ ಪ್ರಯೋಜನಕಾರಿ ಫಲಕಾರಿ ಆಗಿಯೇ ಆಗುತ್ತೆ. ತತ್ರ ಅನ್ವಯ ವ್ಯತಿರೇಕಾಭ್ಯಾಂ ಕಾರಣತಾಂ ದೃಢಯಿತುಂ ಭಗವದನುವೃತ್ತಿ ವ್ಯತಿರೇಕೇ ಫಲ ವ್ಯತಿರೇಕಂ ಆಹ. ಸೇವೆ ಇಲ್ಲವಾದರೆ ಫಲ ಇಲ್ಲ, ಸೇವೆ ಇದ್ದರೆ ಖಂಡಿತವಾಗಿ ಫಲ ಇದೆ. ಇದು ವ್ಯತಿರೇಕ ಮತ್ತು ಅನ್ವಯ ಅಂತ. ಇದಿದ್ದಲ್ಲಿ ಅದು ಇದೆ ಅಂತ ಹೇಳುವಂಥದ್ದು ಅನ್ವಯ, ಇದು ಇಲ್ಲವಾದಲ್ಲಿ ಅದು ಇಲ್ಲ ಅಂತ ಹೇಳುವಂಥದ್ದು ವ್ಯತಿರೇಕ. ಅನ್ವಯ ವ್ಯತಿರೇಕದಿಂದ ಒಂದು ವಸ್ತುವಿನ ನಿರೂಪಣೆಯನ್ನು ಮಾಡುತ್ತಾರೆ ಶಾಸ್ತ್ರದಲ್ಲಿ. ನಿನ್ನ ಸೇವೆಯನ್ನು ಮಾಡಿದರೆ ನಿನ್ನ ಸಾಕ್ಷಾತ್ಕಾರ ಸಾಧ್ಯ, ನಿನ್ನ ಸೇವೆಯನ್ನು ಮಾಡದಿದ್ದರೆ ನಿನ್ನ ಸಾಕ್ಷಾತ್ಕಾರ ಅಸಾಧ್ಯ. ಇದು ಅನ್ವಯ ವ್ಯತಿರೇಕ. ಕಾರಣತೆಯನ್ನು ದೃಢೀಕರಿಸಲು, ಕಾರಣತೆ ಅಂದರೆ ನಿನ್ನ ಸೇವೆ ನಿನ್ನ ಸಾಕ್ಷಾತ್ಕಾರಕ್ಕೆ ಕಾರಣ ಎಂಬ ವಿಷಯವನ್ನು ದೃಢೀಕರಿಸಲು ಹೀಗೆ ಮಾಡುವಂಥದ್ದು. ಯತ್ ಯಸ್ಮಾತ್ ಅನಲಸ್ಕಂಧ ಬಹುಶಃ ತೇಜಃಪುಂಜಮೂರ್ತೇ ತವ ಐಶ್ವರ್ಯಂ ಸ್ಥೂಲಂ ರೂಪಂ ಪರಿಚ್ಛೇತ್ತುಂ ಇಯತ್ತಯಾ ಅವಧಾರಯಿತುಂ ಉಪರಿ ಊರ್ಧ್ವಂ ವಿರಿಂಚಿಹಿ ಬ್ರಹ್ಮಾ ಅಧಃ ಅಧಸ್ಥಾತ್ ಹರಿಹಿ ವಿಷ್ಣು ಯತ್ನಾತ್ ಸರ್ವಪ್ರಯತ್ನೇನ ಯಾವತ್ ಗಂತುಂ ಶಕ್ತೌ ತಾವತ್ ಯಾತೌ ಗತೌ. ನೀನು ಅನಲಸ್ಕಂಧನಾಗಿ ಅಗ್ನಿಲಿಂಗವಾಗಿ ನಿಂತಾಗ ತೇಜಃಪುಂಜ ಮೂರ್ತಿ ಆದಾಗ ನಿನ್ನ ಸ್ಥೂಲ ರೂಪವನ್ನು ಐಶ್ವರ್ಯ ಅಂದರೆ ಸಗುಣ ರೂಪವನ್ನು ನೋಡಲಿಕ್ಕೆ ಅಳೆಯಲಿಕ್ಕೆ ಪರಿಚ್ಛೇತ್ತುಂ ಯತ್ತಯಾ ಅವಧಾರಯಿತು ಇಷ್ಟೇ ಇವನ ಪರಿಮಾಣ, ಇಷ್ಟೇ ಇವನ ಉದ್ದ, ಇಷ್ಟೇ ಇವನ ಅಗಲ ಅಂತ ಹೇಳಲಿಕ್ಕೆ ವಿರಿಂಚಿಯು ಬ್ರಹ್ಮನು ಉಪರಿ ಊರ್ಧ್ವಂ ಮೇಲ್ಮುಖವಾಗಿ ಹೋಗಿ ಅಧಃ ಅಧಸ್ಥಾತ್ ಹರಿಹಿ ವಿಷ್ಣು ಕೆಳಮುಖವಾಗಿ ವಿಷ್ಣುವು ಯತ್ನಾತ್ ಸರ್ವ ಪ್ರಯತ್ನೇನ ಯಾವತ್ ಗಂತುಂ ಶಕ್ತವು ಎಲ್ಲಿಯವರೆಗೂ ಅವರ ಶಕ್ತಿ ಇತ್ತೋ ಅಲ್ಲಿಯವರೆಗೂ ಹೋದರು ಹೋಗಿ ಅನಲಂ ನ ಅಲಂ ಅವರ ಆ ಪ್ರಯತ್ನವು ಸಾಕಾಗಿ ಬೀಳಲಿಲ್ಲ. ನ ಪರಿಚ್ಛೇತ್ತುಂ ಸಮರ್ಥೌ ಇತ್ಯರ್ಥ. ಅವನ ಐಶ್ವರ್ಯವನ್ನು ಅವನ ಆಕೃತಿಯನ್ನು ಅಳೆಯಲಿಕ್ಕೆ ಆಗಲಿಲ್ಲ. ಯತ್ರ ಸ್ಥೂಲರೂಪಮಪಿ ಅಪರಿಚ್ಛೇದ್ಯಂ ತತ್ರ ದೂರೇ ಸೂಕ್ಷ್ಮರೂಪಂ ಅಪಿ ಅಪರಿಚ್ಛೇದ ಸಂಭಾವನಾ. ಸ್ಥೂಲ ರೂಪವನ್ನೇ ಅಗ್ನಿ ಅಂತನ್ನುವುದು ಸ್ಥೂಲ ರೂಪ, ಯಾವುದೇ ಇಂದ್ರಿಯ ಗ್ರಾಹ್ಯ ವಸ್ತು ಸ್ಥೂಲ ರೂಪ ಅಂತ ಶಾಸ್ತ್ರದಲ್ಲಿ. ಇಂತಹ ಅಗ್ನಿಲಿಂಗವನ್ನೇ ಅಳೆಯಲಿಕ್ಕೆ ಆಗದೇ ಇದ್ದಂತಹ ವಿಷ್ಣು ಬ್ರಹ್ಮರು ಆಗ ಅವನ ಸೂಕ್ಷ್ಮವನ್ನು ಸೂಕ್ಷ್ಮರೂಪವನ್ನು ಹೇಗೆ ತಾನೇ ಅಳೆಯಲಿಕ್ಕೆ ಸಾಧ್ಯ ಅವರಿಗೆ. ತೇನ ತ್ವತ್ ಅನುವೃತ್ತಿಂ ವಿನಾ ಹರಿವಿರಿಂಚಿಯೋ ಪ್ರಸಿದ್ಧ ಮಹಾಪ್ರಭಾವಯೋ ಅಪಿ ತ್ವಂ ನ ವಿಜ್ಞೇಯ. ನಿನ್ನ ಸೇವೆಯಿಲ್ಲದೆ ನಿನ್ನ ಪ್ರಸನ್ನತೆ ಇಲ್ಲದೆ ತಾವಾಗಿ ತಾವೇ ಯಾರಾದರೂ ಯತ್ನವನ್ನು ಮಾಡಿ ಭಗವಂತನನ್ನ ಸಿದ್ಧಿ ಮಾಡಿಕೊಳ್ತೀನಿ ಅಂತ ಹೊರಟ್ರೆ ಅದು ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಬ್ರಹ್ಮ ವಿಷ್ಣು ಪ್ರಭಾವಶಾಲಿಗಳಲ್ಲಿ ಅತ್ಯಂತ ಪ್ರಭಾವಶಾಲಿಗಳು, ಅವರಿಗೆ ಯತ್ನದಿಂದ ಸಿದ್ಧಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ತತ್ರ ಕಾ ವಾರ್ತಾ ಅನ್ಯೇಷಾಂ ಇತಿ ವ್ಯತಿರೇಕಂ ಉಕ್ತ್ವಾ ಅನ್ವಯಮಃ, ಅವರಿಗೆ ಆಗಲಿಲ್ಲ ಮತ್ತೆ ನಮ್ಮ ವಿಷಯ ಏನು ಹೇಳೋದೇನಿದೆ ಮತ್ತೆ ಮುಂದೆ ಅದನ್ನು ಹೇಳ್ತಾ ಇದ್ದಾರೆ, ಇನ್ನಷ್ಟು ದೃಢೀಕರಿಸ್ತಾ ಇದ್ದಾರೆ. ತತಃ ತಸ್ಮಾತ್ ಕಾರಣಾತ್ ಸ್ವಯತ್ನ ವೈಫಲ್ಯಾತ್ ಅನಂತರಂ ತಾಭ್ಯಾಂ ಹರಿ ವಿರಿಂಚಿಭ್ಯಾಂ, ಯತ್ನವು ಪ್ರಯತ್ನವು ಅಸಫಲ ಆದಾಗ ಇವರಿಬ್ಬರು ಹರಿವಿರಿಂಚಿಗಳು ಹರಿಬ್ರಹ್ಮರು ಏನ್ ಮಾಡಿದ್ರು? ಒಂದಿಷ್ಟು ವ್ಯಾಕರಣದ ವಿಷಯಗಳು ಬೇಕಿಲ್ಲ, ಬಿಟ್ಟು ಬಿಡೋಣ. ಇನ್ನೊಂದಿಷ್ಟು ಬರುತ್ತೆ. ಕೀದೃಶಾಭ್ಯಾಂ ಭಕ್ತಿಶ್ರದ್ಧಾ ಭರ ಗುರು ಗ್ರಣಭ್ಯಾಂ, ಹೇಗಿದ್ದರು ಇಬ್ಬರು ಅಂದ್ರೆ ಭಕ್ತಿಶ್ರದ್ಧಾ ಭರ ಗುರು ಗ್ರಣಭ್ಯಾಂ ಅಂತ ವಿಶೇಷಣ ಇಬ್ಬರಿಗೂ. ಭಕ್ತಿ ಅತ್ರ ಕಾಯಿಕೋ ಸೇವಾ ಕಾಯಿಕಿ ಸೇವಾ, ಶ್ರದ್ಧಾ ಆಸ್ತಿಕ್ಯ ಬುದ್ಧಿ ಮಾನಸಿ ಸೇವಾ. ಭಕ್ತಿ ಶ್ರದ್ಧಾ ಭರ ಗುರುಗ್ರಣಭ್ಯಾಂ ಅಂತಿರೋದು. ಭಕ್ತಿ ಅಂದ್ರೆ ಏನು? ಕಾಯಿಕಿ ಸೇವಾ, ಕಾಯಕ್ಕೆ ಸಂಬಂಧಪಟ್ಟಂತಹ ಸೇವೆ ಕಾಯಿಕಿ ಸೇವೆ. ತಲೆಯನ್ನು ಬಾಗೋದು, ಸಾಷ್ಟಾಂಗ ಪ್ರಣಾಮವನ್ನು ಮಾಡೋದು ಇತ್ಯಾದಿ ಇವೆಲ್ಲ ಕಾಯಿಕಿ ಸೇವೆ. ಗುರುವಾಗಲಿ ಅಥವಾ ಸತ್ಪುರುಷನ ಯಾವ ಯಾವ ಸೇವೆ ಇದೆಯೋ ನೀವು ಯೋಚಿಸಬಹುದು, ಅವೆಲ್ಲವೂ ಕಾಯಿಕ ಸೇವೆ ಅದಕ್ಕೆ ಬರುತ್ತೆ. ಶ್ರದ್ಧಾ ಆಸ್ತಿಕ್ಯ ಬುದ್ಧಿ ಮಾನಸಿ ಸೇವಾ, ಶ್ರದ್ಧೆ ಅಂದ್ರೇನು? ಆಸ್ತಿಕ್ಯ ಬುದ್ಧಿ, ಆಸ್ತಿಕ್ಯ ಬುದ್ಧಿ. ಶ್ರದ್ಧಾ ಅಂತ ಅನ್ನೋದಕ್ಕೆ ವಿವೇಕ ಚೂಡಾಮಣೆಯಲ್ಲಿ ವಿಶೇಷವಾದಂತಹ ವ್ಯಾಖ್ಯಾನ ಇದೆ. ಶಾಸ್ತ್ರಸ್ಯ ಗುರುವಾಕ್ಯಸ್ಯ ಸತ್ಯಬುದ್ಧ್ಯವಧಾರಣಂ ಸಾ ಶ್ರದ್ಧಾ ಕಥಿತ ಸದ್ಭಿಃ ಯಯಾ ವಸ್ತೂಪಲಭ್ಯತೆ. ಶ್ರದ್ಧೆ ಅಂದ್ರೇನು? ಶ್ರದ್ಧೆ ಇರಬೇಕು, ಶ್ರದ್ಧೆ ಇರಬೇಕು ಅಂತ ಹೇಳ್ತೇವಲ್ಲ, ಶ್ರದ್ಧೆ ಅಂದ್ರೇನು? ಆಸ್ತಿಕ್ಯ ಬುದ್ಧಿ ಅಂತ ಇಲ್ಲಿ ಕೊಟ್ಟಿರೋದು. ಆಸ್ತಿಕ್ಯ ಅಂತಂದ್ರೆ ವೇದದಲ್ಲಿ ನಂಬಿಕೆ, ಅದು ಆಸ್ತಿಕ್ಯ ಬುದ್ಧಿ. ಇನ್ನು ಹೆಚ್ಚು ವೇದದಲ್ಲಿ ನಂಬಿಕೆ ಅಂದ್ರೆ ಏನು ಅಂತ ಕೇಳಿದ್ರೆ ವಿವೇಕ ಚೂಡಾಮಣಿಯ ಶ್ಲೋಕ ಶಾಸ್ತ್ರವಾಕ್ಯ ಮತ್ತು ಗುರುವಾಕ್ಯ ಏನಿದೆಯೋ ಇದು ಪರಮ ಸತ್ಯ, ಇದಕ್ಕೆ ಮೀರಿದಂತಹ ಸತ್ಯ ಇಲ್ಲ ಅಂತ ಮನಸ್ಸಿನಲ್ಲಿ ಅವಧಾರಣೆ ಮಾಡಿಕೊಳ್ಳುವಂಥದ್ದು. ಗಟ್ಟಿಯಾದ ನಂಬಿಕೆ, ನಮ್ಮ ವೇದ ಸುಳ್ಳು ಹೇಳಲಿಕ್ಕೆ ಸಾಧ್ಯ ಇಲ್ಲ, ನಮ್ಮ ಗುರುಗಳು ನನಗೆ ಅಹಿತವನ್ನು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಸತ್ಯಬುದ್ಧ್ಯಾ ಅವಧಾರಣ, ಸತ್ಯಬುದ್ಧಿಯವಧಾರಣ, ಸತ್ಯಬುದ್ಧಿಯಿಂದ ಅವಧಾರಣೆ ನಿಶ್ಚಯವನ್ನು ಮಾಡಬೇಕು, ಇದು ಶ್ರದ್ಧೆ. ಕಥಿತ ಸದ್ಭಿ, ಸತ್ಪುರುಷರು ಹೀಗೆ ಹೇಳ್ತಾರೆ ಇದು ಶ್ರದ್ಧೆ ಅಂತ. ಯಯ ವಸ್ತೂಪಲಭ್ಯತೆ, ಈ ಶ್ರದ್ಧೆ ಹೊಂದಿದ್ದರೆ ಬ್ರಹ್ಮವಸ್ತುವು ಖಂಡಿತವಾಗಿ ಸಿಗುತ್ತೆ. ಶ್ರದ್ಧೆ, ಶ್ರದ್ಧೆ ಏನಕ್ಕೆ ಬೇಕು ಅಂತ ಹೇಳೋದಕ್ಕೆ, ಸಾಕಷ್ಟು ಕಡೆ ವೇದದಲ್ಲಿ ಹೇಳಿದ್ದಾರೆ. ಕಠೋಪನಿಷತ್ತಲ್ಲಿ ಯಮರಾಜ ನಚಿಕೇತಸ್ಸಿಗೆ ಹೇಳ್ತಾ ಇರೋದು, ನೈಷಾ ತರ್ಕೇಣ ಮತಿರಪನೀಯ ಪ್ರೋಕ್ತ ಅನ್ಯೇನೈವ ಸುಜ್ಞಾನಾಯ ಪ್ರೇಷ್ಠ. ತರ್ಕದಲ್ಲಿ, ಶುಷ್ಕ ತರ್ಕದಲ್ಲಿ ಮತಿಯನ್ನ, ಬುದ್ಧಿಯನ್ನ ಹರಿದಾಡಲಿಕ್ಕೆ ಬಿಡಬಾರದು. ಯಾಕೆಂದರೆ ಈ ಸೂಕ್ಷ್ಮವಾದಂತಹ ಬ್ರಹ್ಮವಸ್ತು ಏನಿದೆಯೋ ಇದು ಸಿಗುವಂಥದ್ದು ಗುರೂಪದೇಶ ಒಂದರಿಂದ ಮಾತ್ರವೇ. ಆ ಕಾರಣದಿಂದ ಗುರುವಿನ ವಾಕ್ಯದ ಮೇಲೆ ಅತ್ಯಂತ ಭಕ್ತಿ, ಅತ್ಯಂತ ನಂಬಿಕೆ ಇರಬೇಕು. ಅದು ಶ್ರದ್ಧೆ, ಆಸ್ತಿಕ್ಯ ಬುದ್ಧಿ. ಇಲ್ಲಿ ಭಕ್ತಿ ಶ್ರದ್ಧಾ ಭರ ಗುರು ಗ್ರಣಧ್ಯಾಮ್ ಅಂತಿದೆ. ಭಕ್ತಿ ಏನು? ಕಾಯಿಕಿ ಸೇವಾ. ಶ್ರದ್ಧಾ ಆಸ್ತಿಕ್ಯ ಬುದ್ಧಿ, ಮಾನಸಿ ಸೇವಾ. ತಯೋ ಭರ ಅತಿಶಯ ತೇನ ಗುರುಂ ಶ್ರೇಷ್ಠಂ ನಿರತಿಶಯಂ ಯಥಾ ತಥಾ ಗೃಣಭ್ಯಾಂ. ಭಕ್ತಿ ಶ್ರದ್ಧೆಯಿಂದ ತುಂಬಿ ಹೋಗಿದ್ದರು ಇಬ್ಬರು, ಬ್ರಹ್ಮ ವಿಷ್ಣು ಇಬ್ಬರು ಕೂಡ. ಭಕ್ತಿ ಶ್ರದ್ಧೆಯ ಭರ ಅತಿಶಯ ಅವರಲ್ಲಿ ತುಂಬಿತ್ತು. ಇದರಿಂದ ಗುರುವಾದಂತಹ ಶ್ರೇಷ್ಠವಾದಂತಹ ಸ್ತುತಿಯನ್ನು ಮಾಡಿದರು. ಗುರು ಶ್ರೇಷ್ಠಂ ನಿರತಿಶಯಂ ಯಥಾ ತಥಾ ಗೃಣಭ್ಯಾಂ. ಗೃಣನೆ ಮಾಡೋದು ಅಂದರೆ ಸ್ತುತಿ ಮಾಡೋದು ಅಂತ. ಗೃಣಾಮಿ ವಾಚಿಕೀ ಸೇವಾಂ ಕುರ್ವಭ್ಯಾಂ. ಹೀಗೆ ಅವರು ವಾಚಿಕ ಸೇವೆಯನ್ನು ಮಾಡಿದರು. ಯದ್ಧಿ ಗುರುತರಂ ಭವತಿ ಶಿಲೋಚ್ಚಯಾದಿ ತತ್ ಪವನ ಪರ್ಜನ್ಯಾದಿಭಿಃ ನ ವಿಕ್ರಿಯಾಂ ಉಪೈತಿ ಅಲಹು ದ್ರವ್ಯತ್ವಾತ್. ಯಾವುದು ಬಂಡೆ ಆಗಿರುತ್ತೋ, ಗುರು ಅಂತಂದ್ರೆ ಭಾರ ಇರೋದು ಅಂತ ಸಂಸ್ಕೃತದಲ್ಲಿ ಇನ್ನೊಂದು ಅರ್ಥ. ಗುರು ಗ್ರಣಭ್ಯಾಂ ಅಂತಿದೆ. ಗುರು ಅಂದ್ರೆ ಏನು? ಒಂದು ಯಾವುದೋ ಒಂದು ಬಂಡೆ ಇದೆ, ಅಥವಾ ಒಂದು ಪರ್ವತ ಇದೆ, ಗುಡ್ಡ ಇದೆ ಇತ್ಯಾದಿ. ಇವುಗಳು ಗಾಳಿ ಆಡೋದ್ರಿಂದ ಅಲುಗಾಡೋದಿಲ್ಲ, ಮಳೆ ಬಿತ್ತು ಅಂತ ಹೇಳಿ ಕೊಚ್ಚಿ ಹೋಗುವುದಿಲ್ಲ. ಹೀಗೆ ಅಂತಹ ಸ್ತುತಿ ಆಗುತ್ತೆ ಬರೋದು, ಗುರುವಾದಂತಹ ಸ್ತುತಿ. ಶಿಲೋಚ್ಚಯಾದಿ, ಶಿಲೆ ಉಚ್ಚಯ ಅಂತಂದ್ರೆ ಬಂಡೆಗಳನ್ನ ಸೇರಿಸಿ ಒಂದು ಗುಡ್ಡೆ ತರ ಮಾಡಿದ್ರೆ ಅದನ್ನು ಉಚ್ಚಯ ಅಂತ ಹೇಳ್ತಾರೆ, ಸಮುಚ್ಚಯ. ಅಲಘು ದ್ರವ್ಯತ್ವಾತ್, ಯಾಕೆಂದ್ರೆ ಅವುಗಳು ಲಘು ಅಲ್ಲ, ಬಂಡೆ ಇತ್ಯಾದಿ ಲಘು ಅಲ್ಲ. ಗುರು ದ್ರವ್ಯಗಳು. ಯಥಾ ಸ್ತುತಿ ಅಪಿ ತಥಾ ಸ್ತುತಿ ಅಪಿ ಅತಿ ಗೌರವವತಿ ಶಿಲೋಚ್ಚಯಾದಿ ಸ್ಥಾನೀಯ. ಸ್ತುತಿಯಾಗಿದ್ದಂಥದ್ದು ಯಾವ ತರಹ ಇತ್ತು? ತುಂಬ ಗಟ್ಟಿಯಾಗಿತ್ತು, ತುಂಬ ಭಾರವಾಗಿತ್ತು ಸ್ತುತಿ. ಶಿಲೋಚ್ಚಯಾದಿ ಸ್ಥಾನೀಯ, ಬಂಡೆಯು ಹೇಗೆ ಭಾರವಾಗಿತ್ತು ಆ ತರಹ ಇವರ ಸ್ತುತಿಯು ಕೂಡ ಭಾರವಾಗಿತ್ತು. ಪವನ ಪರ್ಜನ್ಯ ಸ್ಥಾನೀಯೈ ವಿಘ್ನೈ ಚಾಲಯಿತು ನ ಶಕ್ಯ ಇತಿ ಗುರು ಶಬ್ದೇನ ಧ್ವನಿತಂ. ಅಲ್ಲಿ ಬಂಡೆಯನ್ನ ಗಾಳಿ ನೀರು ಹೇಗೆ ಅಲುಗಾಡಿಸ್ಲಿಕ್ಕೆ ಸಾಧ್ಯ ಇಲ್ವೋ ಅಂತ ಹೇಳಿದ್ವಿ, ಇಲ್ಲಿ ಸ್ತುತಿಯನ್ನ ವಿಘ್ನಗಳು ಅಲುಗಾಡಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತಹ ಸ್ತುತಿಯನ್ನ ಮಾಡುದು. ಗುರು ಶಬ್ದೇನ ಧ್ವನಿತ, ಆ ಗುರು ಶಬ್ದವನ್ನು ಉಪಯೋಗಿಸಿ ಧ್ವನಿಯನ್ನ ಮಾಡಿದ್ದಾರೆ ಅಂದ್ರೆ ಅಷ್ಟು ಒಳ್ಳೆ ಉತ್ಕೃಷ್ಟ ಸ್ತುತಿಯನ್ನ ಮಾಡಿದ್ರು. ಏವಂ ರೂಪೇಣ ತವೈಶ್ವರ್ಯಂ ಸುವದ್ಭ್ಯಾಂ ತಾಭ್ಯಾಂ ಕಿಂ ಇತ್ಯಾಹ. ಏನು ಮಾಡಿದೆ ನೀನು ಅವರಿಗೆ? ಕಾಯಿಕ ವಾಚಿಕ ಸ್ತುತಿಯನ್ನ, ಕಾಯಿಕ ವಾಚಿಕ ಸೇವೆಯನ್ನ ಮಾಡಿದ್ರಲ್ಲ, ನೀನೇನ್ ಮಾಡಿದೆ ಅವರಿಗೆ ಅಂತನ್ನೋದನ್ನ ಮುಂದೆ ಹೇಳ್ತಾ ಇದ್ದಾರೆ. ಸ್ವಯಂ ತಸ್ಥೇ ಸ್ವಯಮೇವ ನತು ತಯೋ ಪ್ರಯತ್ನೇನ ತಸ್ಥೇ ಸ್ವಂ ಆತ್ಮಾನಂ ಪ್ರಕಾಶಯತಿ ಸ್ಮ. ಸ್ವಯಂವಾಗಿ ಅವರಿಗೆ ಸಾಕ್ಷಾತ್ಕಾರವನ್ನು ನೀಡಿದೆ ಅವರ ಪ್ರಯತ್ನದಿಂದ ಅಲ್ಲ. ಸ್ವಯಂ ತಸ್ಥೇ ಇಲ್ಲಿ ಒಂದಿಷ್ಟು ವ್ಯಾಕರಣದ ವಿಶೇಷ ಇದೆ, ಅದನ್ನು ಬಿಡ್ತಾ ಇದ್ದೀನಿ. ತತಃ ತಯೋ ನಿವೃತ್ತಾವಪಿ ಕಿಂ ತವ ಅನುವೃತ್ತಿ ನ ಫಲತಿ ಅಪಿತು ಫಲತ್ಯೇವ ಇತ್ಯರ್ಥ. ಸ್ತುತಿಯನ್ನ ಮಾಡಿ ಮುಗಿಸಿದ್ರು, ಪ್ರಯತ್ನವನ್ನ ಮಾಡಿ ಮುಗಿಸಿದ್ರು, ಮಾಡಿ ಮುಗಿಸಿದ ಕಾರಣದಿಂದ ಮಾಡ್ತಾನೆ ಇರಬೇಕಿತ್ತು, ಆಗಲೇ ದರ್ಶನವನ್ನ ಕೊಡೋದು ಅಂತ ಅಲ್ಲ. ಮಾಡಿ ಮುಗಿಸಿದ ಮೇಲೆ ಭಗವಂತನು ನೋಡ್ತಾನೆ, ಓ ಇಲ್ಲಿವರೆಗೂ ಸ್ತುತಿ ಮಾಡಿದ್ದಾನೆ ಆಯಿತು, ಅದಾದ್ಮೇಲಿಂದ ಸಾಕ್ಷಾತ್ಕಾರವನ್ನು ಕೊಡುತ್ತಾನೆ. ಫಲತ್ಯೇವ ನಿನ್ನ ಸೇವೆಯು ಕಾಲಾಂತರದಲ್ಲಿ ಆದರೂ ಖಂಡಿತವಾಗಿ ಫಲವನ್ನು ಕೊಡುತ್ತೆ. ಇದು ಮುಂದೆ ಇನ್ನೊಂದು ಶ್ಲೋಕದಲ್ಲಿ ಇನ್ನಷ್ಟು ಸ್ಪಷ್ಟವಾಗುತ್ತೆ. ಯಜ್ಞವನ್ನ ಮಾಡಿ ಮುಗಿಸಿದ್ದಾನೆ, ಆ ಫಲವನ್ನ ಯಾರು ಕೊಡೋದು ಅಂತನ್ನೋದು ಮುಂದೆ ಇದೆ. ಅದು ತಸ್ಮಾತ್ ಏವ ಹರಿವಿರಿಂಚಿಭ್ಯಾಮಪಿ ತ್ವದ್ ಅನುವೃತ್ಯ ಏವ ತ್ವಂ ಸಾಕ್ಷಾತ್ಕೃತ. ನಿನ್ನ ಸೇವೆಯನ್ನ ಮಾಡಿಯೇ ಸಾಕ್ಷಾತ್ಕರಿಸಿದ್ದು ಯಾರು? ನಮ್ಮಂತಹ ಹುಲು ಮಾನವರಲ್ಲ, ಬ್ರಹ್ಮ ವಿಷ್ಣುಗಳಿಗೂ ಕೂಡ ಇದೇ ಮಾರ್ಗ ಇರುವಂಥದ್ದು, ಭಗವತ್ ಸೇವೆಯ ಮಾರ್ಗ. ಹರಿವಿರಿಂಚಿಭ್ಯಾಮಪಿ ತ್ವತ್ ಅನುವೃತ್ಯ ಏವ ತ್ವಂ ಸಾಕ್ಷಾತ್ಕೃತ. ಸೇವೆಯನ್ನ ಮಾಡಿಯೇ ನಿನ್ನನ್ನ ಸಾಕ್ಷಾತ್ಕರಿಸಿದ್ದು ಅವರು. ಕಾ ವಾರ್ತಾ ಅನ್ಯೇಷಾಂ ಇತ್ಯನ್ವಯ ಉಕ್ತ. ಮತ್ತೆ ಬೇರೆಯವರ ಬಗ್ಗೆ ಹೇಳುವುದೇನಿದೆ? ಬ್ರಹ್ಮವಿಷ್ಣುಗಳಿಗೆ ಹೀಗಾದ್ಮೇಲೆ ನಮ್ಮ ಬಗ್ಗೆ ಇನ್ನೇನು ಹೇಳುವುದೇನಿದೆ? ಏವಂ ತ್ವದ್ ಅನುವೃತ್ತಿರೇವ ಸರ್ವಂ ಫಲತಿ ಇತ್ಯನ್ವಯ ವ್ಯತಿರೇಕಾಭ್ಯಾಂ ದೃಢೀಕೃತಂ. ನಿನ್ನ ಅನುವೃತ್ತಿಯೇ, ನಿನ್ನ ಸೇವೆಯೇ ಎಲ್ಲವನ್ನು ತಂದುಕೊಡುವಂಥದ್ದು ಅಂತನ್ನುವುದನ್ನ ಅನ್ವಯ ವ್ಯತಿರೇಕದಿಂದ ಸಾಧಿಸಿದ್ದಾರೆ. ಯಾಕೆಂದ್ರೆ ಶುರುವಿನಲ್ಲಿ ಯಾವ ಸೇವೆಯನ್ನು ಮಾಡದೆ ಪ್ರಯತ್ನವನ್ನು ಮಾಡಿದ್ರು ಫಲಕಾರಿ ಆಗಲಿಲ್ಲ, ಮುಂದೆ ಹೋಗಿ ಭಕ್ತಿ ಶ್ರದ್ಧೆಯಿಂದ ಸೇವೆಯನ್ನು ಮಾಡಿದ್ರು, ಆ ಕಾರಣದಿಂದ ಸಾಕ್ಷಾತ್ಕಾರವಾಯಿತು. ಹರಿಪಕ್ಷೇತು ಗಿರೌ ಗೋವರ್ಧನಾಖ್ಯೆ ಶ್ಯೇತೆ ಗೋಪಿ ರಮಯನ್ ಇತಿ ಗೋಪೀ ರಮಯನ್ ಇತಿ ಗಿರೀಶ ಶ್ರೀ ವಿಷ್ಣು, ಇಲ್ಲಿ ಗಿರೀಶ ಅಂತ ಸಂಬೋಧನೆ ಇರೋದು. ಅಲ್ಲಿ ಗಿರೀಶ ಅಂತಂದ್ರೆ ಪ್ರಸಿದ್ಧವಾಗಿ ಶಿವನ ಹೆಸರು, ಇಲ್ಲಿ ಅದನ್ನ ವಿಷ್ಣು ಪರವಾಗಿ ಮಾಡಬೇಕು, ಹೇಗೆ ಮಾಡ್ತೀರಿ ಅಂತಂದ್ರೆ ಗಿರೌ ಶೇತೆ ಅಂತ ಮಾಡಿದ್ದಾರೆ, ಗೋವರ್ಧನ ಗಿರಿಯಲ್ಲಿ ಇರುತ್ತಾನೆ. ಅಥವಾ ಗೋಪೀ ರಮಯನ್ ಶೇತೆ ಗಿರೀಶ ಅಂತ ಮಾಡಿದ್ದಾರೆ. ಅಥವಾ ಗಿರಿಂ ಮಂದರಂ ಶ್ಯತಿ ತನೂಕರೋತಿ ಕ್ಷೀರೋದಂ ಮಥ್ನನ್ ಇತಿ ಗಿರೀಶ. ಇನ್ನೊಂದರ್ಥ, ಗಿರೀಶವನ್ನ ಇನ್ನೊಂದು ವ್ಯುತ್ಪತ್ತಿಯಿಂದ, ಇನ್ನೊಂದು ಕಥೆಯಿಂದ ತರಬಹುದು. ಮಂದರಗಿರಿಯನ್ನ ಶ್ಯತನೆ ಅಂತ ಕನ್ನಡದಲ್ಲಿ ಹೇಳಬೇಕು, ಸರಿ ಬರಲ್ಲ. ಶ್ಯತಿ ಶ್ಯಯನೆ ಮಾಡದ, ಅದನ್ನ ಸಣ್ಣದಾಗಿ ಮಾಡದ. ಯಾಕೆ? ಹಾಲ್ ಕಡಲನ್ನ ಕಡೆಯುವಾಗ ಮಂದರ ಕಡಗೋಲಾಗಿತ್ತು, ಆ ಕಡಗೋಲು ಎಷ್ಟು ಜಾಸ್ತಿ ಕಡಗೋಲನ್ನು ಉಪಯೋಗಿಸ್ತೀವೋ ಅಷ್ಟದು ಸವಿಯುತ್ತೆ. ಮಂದರವನ್ನ ಸವಿಸಿದಂಥವನು ಎಂಬ ಕಾರಣದಿಂದ ಗಿರೀಶ ಅಂತ ಮಾಡಿದ್ದಾರೆ. ಒಂದು ಮಾತಿನ ಪ್ರಕಾರ ಯೋಜನಿಕಾ ಪೂರ್ವವತ್ ಕಥೆಯನ್ನ, ಬೇರೆ ಕಥೆಯನ್ನ ಹೇಳಬೇಕು. ಏನು? ಹರಿಹಿ ಸರ್ಪ ಶೇಷ ವಿರಿಂಚಿ ಶೇಷಾಭ್ಯಾಂ ಅಪಿ ತತ್ಕೃಪಯ ಏವ ತ್ವಂ ಪ್ರಾಪ್ತ ಇತಿ ಪೂರ್ವವತ್ ಸರ್ವಂ. ಅಲ್ಲಿ ಹರಿ ಅಂತ ವಿಷ್ಣು ಅಂತ ಮಾಡಿದ್ರು. ಇಲ್ಲಿ ವಿಷ್ಣು ಪಕ್ಷವಾಗಿ ಟೀಕೆಯನ್ನು ಮಾಡಬೇಕಾದ್ರೆ ಹರಿ ಎನ್ನುವ ಪದಕ್ಕೆ ಬೇರೆ ಅರ್ಥವನ್ನು ಕೊಡಬೇಕು. ಹರಿ ಅಂತಂದ್ರೆ ಇಲ್ಲಿ ಸರ್ಪ ಅಂತ ತಗೊಳ್ಳಿ, ಶೇಷ ಅಂತ ತಗೊಳ್ಳಿ, ಬ್ರಹ್ಮ ಸಮಾನ. ಶೇಷನಿಗೂ ಬ್ರಹ್ಮನಿಗೂ ನೀನು ಅವರ ಪ್ರಯತ್ನದಿಂದಲ್ಲ, ನೀನು ನಿನ್ನ ಕೃಪೆಯಿಂದ ಪ್ರಕಟವಾದೆ. ಇದಕ್ಕೆ ಯಾವುದೋ ಇನ್ನೊಂದು ಪುರಾಣ ಕಥೆ ಇದೆ, ಅದು ಏನು ಅಂತ ಗೊತ್ತಾಗಿಲ್ಲ. ಒಟ್ಟಿನಲ್ಲಿ ಇದೇ ತರದ್ದೇ ಕಥೆ ಅದು. ಹರಿಹಿ ಸರ್ಪ ಶೇಷ ವಿರಿಂಚಿ ಶೇಷಾಭ್ಯಾಂ ಅಪಿ ತ್ವತ್ಕೃಪಯ ಏವ ತ್ವಂ ಪ್ರಾಪ್ತ ಇತಿ ಪೂರ್ವವತ್ ಸರ್ವಂ. ಹಿಂದೆ ತರಹವೇ ಎಲ್ಲವೂ ಕೂಡ. ಅತ್ರ ಅನಿಲ ಇತಿ ಕ್ವಚಿತ್ ಪಾಠ, ಅನಲಂ ಅನಲಸ್ಕಂಧ ವಪುಷಃ ಅಂತ ಒಂದು ಪಾಠ. ಇನ್ನೊಂದು ಪಾಠ ಅನಿಲಸ್ಕಂಧ ವಪುಷಃ ಅಂತ ಇನ್ನೊಂದು ಪಾಠ ಇದೆಯಂತೆ. ಸ ನ ಸಾಂಪ್ರದಾಯಿಕ, ಆದರೆ ಅದು ಪಾಠ ಸಾಂಪ್ರದಾಯಿಕ ಅಲ್ಲ. ಅನಲಂ ಅನಲಸ್ಕಂಧ ವಪುಷಃ ನೇ ಸರಿ. ತಥಾ ಚ ಅನ್ಯತ್ರೋಕ್ತಂ ನೋರ್ಧ್ವಂ ಗಮ್ಯಃ ಸರಸಿಜ ಭುವೋ ನಾಪ್ಯಥಃ ಶಾರ್ಗಪಾಣೇರಾಸೀದ್ ಅಂತಸ್ತವ ಹುತವಃ ಸ್ಕಂಧ ಮೂರ್ತ್ಯಾ ಸ್ಥಿತಸ್ಯ. ಬ್ರಹ್ಮನಿಗೆ ವಿಷ್ಣುವು ಅಗ್ನಿಮೂರ್ತಿಯಾದಾಗ ಬ್ರಹ್ಮನು ಅವನ ತುದಿಯನ್ನು ಮುಟ್ಟಲಿಕ್ಕೆ ಆಗಲಿಲ್ಲ ಅಂತ ಅನ್ನೋದು ಇನ್ನೊಂದು ಯಾವುದೋ ಕಥೆ. ಆ ಕಥೆಗೆ ಇದನ್ನ ಅನ್ವಯ ಮಾಡಿ ಅಂತ ಹೇಳಿ ವಿಷ್ಣು ಪಕ್ಷದ ಟೀಕೆಯನ್ನು ಮುಗಿಸಿದ್ದಾರೆ. ಮುಂದಿನ ಶ್ಲೋಕ, ಇದರ ಸಂಗ್ರಹವನ್ನು ನೋಡಿ ಇವತ್ತಿಗೆ ನಡೆಸ. ಅಥ ಬಲಿರಾವಣಯೋರಪಿ ಭಗವದ್ ಅನುಗ್ರಹಂ ದರ್ಶಯನ್ ಸ್ತೌತಿ. ಹಿಂದೆ ಹೇಳಿದ್ದು, ನಿನ್ನ ಸೇವೆಯನ್ನು ಮಾಡಿದ್ರೆ ಖಂಡಿತ ಫಲಕಾರಿ ಆಗತ್ತೆ ಅಂತ ಹೇಳಿದ್ರು. ಈಗ ಬಲಿ ಮತ್ತು ರಾವಣ ಇವರ ಕಥೆಯನ್ನ ಮುಂದೆ ಉಲ್ಲೇಖ ಮಾಡಿ ಹೇಗೆ ಅವರು ಸಫಲರಾದರು ನಿನ್ನ ಸೇವೆಯಿಂದ ಅಂತ ಅನ್ನೋದನ್ನು ಮುಂದೆ ಹೇಳ್ತಾ ಇದ್ದಾರೆ. ಅಯತ್ನಾದಾಸಾಧ್ಯ ಅಯತ್ನಾದಾಪಾದ್ಯ ತ್ರಿಭುವನ ತ್ರಿಭುವನ ಮವೈರವ್ಯತಿಕರಂ ದಶಾಸ್ಯೋ ಯದ್ಬಾಹೂನ ಭೃತ ರಣಕಂಡೂ ಪರವಶಾನ್ ಶಿರಃ ಪದ್ಮಶ್ರೇಣಿ ರಚಿತ ಚರಣಾಂಭೋರುಹಬಲೇ ಸ್ಥಿರಾಯಾಸ್ತ್ವದ್ಭಕ್ತೆ ತ್ರಿಪುರ ಹರ ವಿಸ್ಫೂರ್ಜಿತಮಿದಂ. ಯತ್ನವೇ ಇಲ್ಲದೆ ಮೂರು ಭುವನಗಳನ್ನು ಗೆದ್ದು ದಶಾಸ್ಯನು ರಾವಣನು, ಯತ್ ಬಾಹೂನ್ ಅಭೃತ ರಣಕಂಡು ಪರವಶ, ಮೂರು ಲೋಕಗಳನ್ನು ಗೆದ್ದು ಅವನ ಕೈಗೆ ಇನ್ನೂ ಯುದ್ಧದ ತುರಿಕೆ ಇತ್ತಂತೆ ರಾವಣನಿಗೆ. ಯಾಕೆ? ನಿನ್ನ ಸೇವೆಯನ್ನು ಮಾಡಿದಂತಹ ಕಾರಣದಿಂದ ಅಷ್ಟು ಪರಾಕ್ರಮ ಬಂತು. ಶಿರಃ ಪದ್ಮಶ್ರೇಣಿ ರಚಿತ ಚರಣಾಭೂರ್ಹ ಬಲೇಹಿ. ಇಷ್ಟು ಮಾತ್ರವಲ್ಲ, ಭಕ್ತಿಯಲ್ಲಿ ಯಾವ ಪರಾಕಾಷ್ಠೆಯನ್ನು ಹೊಂದಿದ ಅಂತಂದ್ರೆ, ತನ್ನ ತಲೆಗಳನ್ನು ತಾನೇ ಕಡಿದುಕೊಂಡು ಭಗವಂತನಿಗೆ ಉಪಹಾರವಾಗಿ ಬಲಿಯಾಗಿ ನೀಡಿದ್ದ. ತಲೆಯೆಂಬ ಕಮಲಗಳನ್ನ ಅಂತ ಇಲ್ಲಿ ತಗೊಂಡಿರೋದು. ಹೇಗಿದು ಸಾಧ್ಯ ಅಂತಂದ್ರೆ, ಸ್ಥಿರಾಯಾಹ ತ್ವದ್ಭಕ್ತೇ ತ್ರಿಪುರಹರ ವಿಸ್ಫೂರ್ಜಿತಮಿದಂ. ಇದಕ್ಕೆ ಸ್ಫೂರ್ತಿ ಸಿಕ್ಕಿದ್ದು ನಿನ್ನ ಸ್ಥಿರ ಭಕ್ತಿಯಿಂದ ಅಂತ ಹೇಳಿ 11ನೇ ಶ್ಲೋಕ, ಇದರ ಟೀಕೆ ನಾಳೆ ನೋಡೋಣ. ಹರಿ ಓಂ ತತ್ಸತ್.